ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನಿತ್ಯವಾದ ಸುವಾರ್ತೆ. ಪ್ರಿಯ ಕೇಳುಗರೆ, ನಿತ್ಯವಾದ ಸುವಾರ್ತೆ ಅಂದ್ರೇನು ಎಂಬುದನ್ನು ನಾವು ನೋಡುವುದಕ್ಕಿಂತ ಮೊದಲು ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 14:6-7 ತನಕ ಏನು ಹೇಳುತ್ತದೆ ಎಂಬುದನ್ನು ನಾವು ಓದಿ ಪ್ರಾರ್ಥನೆ ಮಾಡಿ ಬರೋಣ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರುವುದನ್ನು ಕಂಡೆನು. ಭೂನಿವಾಸಿಗಳಿರುವ ಸಕಲ ಜನಾಂಗ, ಕುಲ, ಪ್ರಜೆಯವರಿಗೂ, ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ, ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಿನ್ನ ಮಧ್ಯದಲ್ಲಿರು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ವಿಶೇಷವಾಗಿ ನಿನ್ನ ವಾಕ್ಯದಲ್ಲಿ ನಿತ್ಯವಾದ ಸುವಾರ್ತೆ ಅಂದರೆ ಏನು ಎಂಬುದನ್ನು ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ನಿನ್ನ ಮಕ್ಕಳು ಯಾವ ಒಂದು ಮನನೋವಿನಿಂದ, ಯಾವ ಒಂದು ಆತ್ಮಿಕ ದಾಹದಿಂದ ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಕೂಡಿ ಬಂದಿದ್ದಾರೆ ಸ್ವಾಮಿ. ನೀನು ಅವರ ಹೃದಯದಲ್ಲಿ ಮಾತನಾಡು. ಆ ನಿಮಿತ್ತವಾಗಿ ನಿತ್ಯವಾದ ಸುವಾರ್ತೆ ಎಂದರೇನು, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸಲು ಈ ಸುವಾರ್ತೆ ಎಷ್ಟು ಅವಶ್ಯಕತೆ ಎಂಬುದನ್ನು ಅರಿತುಕೊಂಡು ತಮ್ಮನ್ನು ತಾವು ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಆತ್ಮೀಯ ಕೇಳುಗರೆ, ಇಲ್ಲಿ ನಾವು ನೋಡುವವರಾಗಿದ್ದೇವೆ ನಿತ್ಯವಾದ ಸುವಾರ್ತೆ ಎಂಬುದಾಗಿ. ಇಡೀ ಸತ್ಯವೇದದಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಮಾತ್ರ ನಿತ್ಯವಾದ ಸುವಾರ್ತೆ ಎಂದು ತಿಳಿಸಲ್ಪಟ್ಟಿದೆ. ಅದು ಪ್ರಕಟಣೆ ಪುಸ್ತಕ 14:6. ನಾವು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ ಎಲ್ಲ ಪುಸ್ತಕಗಳಲ್ಲಿಯೂ ಸುವಾರ್ತೆ ಪುಸ್ತಕಗಳು ಎಂಬುದಾಗಿಯೂ ಮತ್ತು ಸುವಾರ್ತೆ ಬಗ್ಗೆ ತಿಳಿಸ್ತಕ್ಕಂಥ ಪುಸ್ತಕಗಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಒಂದೇ ಸಾರಿ ದೇವರು ಈ ಪ್ರಕಟಣೆ ಪುಸ್ತಕದಲ್ಲಿ ನಿತ್ಯವಾದ ಸುವಾರ್ತೆ ಎಂದು ತಿಳಿಸಿದ್ದಾರೆ. ಮೊದಲನೇದಾಗಿ ಯಾಕೆ ಸುವಾರ್ತೆಯನ್ನು ನಿತ್ಯವಾದ ಸುವಾರ್ತೆ ಎಂದು ದೇವರು ತಿಳಿಸಿದ್ದಾನೆ? ಸುವಾರ್ತೆಗೂ ಮನುಷ್ಯನ ರಕ್ಷಣೆಗೂ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ. ಈ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಆದಿಕಾಂಡ ಪುಸ್ತಕಕ್ಕೆ ಹೋಗಬೇಕು. ಅಂದರೆ ದೇವರು ಹೇಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅವನು ಪಾಪಕ್ಕೆ ಬಿದ್ದಂತಹ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಯಾಕೆ ಸುವಾರ್ತೆ ನಿತ್ಯವಾದಂಥ ಸುವಾರ್ತೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪ್ರಿಯ ಕೇಳುಗರೆ, ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ತಕ್ಕಂತೆ ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿತಕ್ಕಂಥವರಾಗಿದ್ದೇವೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಆತನು ನೀತಿಯ ವಸ್ತ್ರವನ್ನು ಆವರಿಸಿಕೊಂಡಿದ್ದನು. ಇದು ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಅವರು ಎಲ್ಲಿವರೆಗೆ ವಿಧೇಯರಾಗುವಂಥವರಾಗಿದ್ದರೋ, ಆತನ ಆಜ್ಞೆಗಳಿಗೆ ಅವರು ಎಲ್ಲಿಯವರೆಗೆ ವಿಧೇಯತ್ವವನ್ನು ತೋರುವವರಾಗಿದ್ದರೋ ಅಲ್ಲಿವರೆಗೂ ಸಹ ಅವರು ನೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದರು, ನೀತಿವಂತರಾಗಿ ಜೀವಿಸುವವರಾಗಿದ್ದರು. ಎಲ್ಲಿಯವರೆಗೆ ಅವರು ದೇವರ ಆಜ್ಞೆಗೂ, ದೇವರ ನ್ಯಾಯ ಪ್ರಮಾಣಕ್ಕೂ ವಿಧೇಯರಾಗಿ ಜೀವಿಸುವವರಾಗಿದ್ದರೋ ಅಲ್ಲಿವರೆಗೂ ಸಹ ಅವರು ನೀತಿಯ ವಸ್ತ್ರ ಅವರನ್ನು ಆವರಿಸಿಕೊಂಡ ನಿಮಿತ್ತವಾಗಿ ಅವರು ನೀತಿವಂತರಾಗಿದ್ದರು. ಆದರೆ ದೇವರು ಅವರಿಗೆ ತಿನ್ನಬಾರದು ಎಂದು ಹೇಳಿದಂತಹ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತಹ ಆ ಹಣ್ಣನ್ನು ತಿಂದ ಕಾರಣದಿಂದ, ಅಂದರೆ ಅವರು ದೇವರ ಆಜ್ಞೆಗಳನ್ನು ಮೀರಿದ ನಿಮಿತ್ತವಾಗಿ, ದೇವರ ಆಜ್ಞೆಗಳಿಗೆ ಅವಿಧೇಯರಾದಂಥ ಕಾರಣದಿಂದ ಅವರು ಧರಿಸಿಕೊಂಡಿದ್ದಂತಹ ನೀತಿಯ ವಸ್ತ್ರ ಅವರಿಂದ ದೂರವಾಯಿತು. ಯಾಕೆ? ಅವಿಧೇಯತೆಯ ನಿಮಿತ್ತವಾಗಿ. ಈ ಎರಡು ವಾಕ್ಯಗಳನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಆದಿಕಾಂಡ ಪುಸ್ತಕ 2:25 ಮತ್ತು ಆದಿಕಾಂಡ ಪುಸ್ತಕ 3:7 ನಾವು ಒಂದಕ್ಕೊಂದು ಹೋಲಿಸಿ ನೋಡುವಾಗ ನಮಗೆ ಅರ್ಥವಾಗ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 2:25 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯು ಇಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಯಾಕೆ ಅವರು ಬೆತ್ತಲೆಯಾಗಿದ್ದರೂ ಸಹ ನಾಚಿಕೊಳ್ಳಲಿಲ್ಲ? ಯಾಕೆಂದರೆ ಅವರಿಗೆ ನೀತಿಯ ವಸ್ತ್ರ ಧನಿಸಲ್ಪಟ್ಟಿತ್ತು. ಹಾಗಾಗಿ ಅವರು ಬೆತ್ತಲೆಯಾಗಿದ್ದರೂ ಸಹ ನಾಚಿಕೊಳ್ಳಲಿಲ್ಲ. ಪಾಪ ಎಂಬುದು ಅವರಿಗೆ ಅರಿವಿರಲಿಲ್ಲ. ಅವಿಧೇಯತೆಗೆ ಅವರು ಒಳಗಾಗಿರಲಿಲ್ಲ. ದೇವರ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ವಿಧೇಯರಾಗಿದ್ದರು. ಆದರೆ ಯಾವಾಗ ಪಾಪ ಮಾಡಿದರೋ ಆವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 3:7 ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟು ನಾವು ಬೆತ್ತಲಾಗಿದ್ದೇವೆಂದು ತಿಳಿದುಕೊಂಡರು. ಅವರು ಅಂಜೂರದ ಎಲೆಯನ್ನು ಒಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನು ಮಾಡಿಕೊಂಡರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀತಿಯ ವಸ್ತ್ರ ಅವರ ಅವಿಧೇಯತೆ ನೀತಿವಂತಿಕೆಯನ್ನು ತೋರಿಸ್ತಕ್ಕಂಥದ್ದಾಗಿತ್ತು. ಆದರೆ ಅವರ ಬೆತ್ತಲೆತನ ಯಾವಾಗ ಅವರು ಅರಿತುಕೊಂಡರು ಅಂದರೆ ಅವಿಧೇಯತೆಯ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ಅನೀತಿಕೆಯನ್ನು ಅವರು ತೋರಿಸುವಂಥವರಾಗಿದ್ದಾರೆ. ಎಂದರೆ ದೇವರು ಹೇಳಿದರು, ನೀವು ಆ ಮರದ ಹಣ್ಣನ್ನು ತಿಂದರೆ ನೀವು ಸಾಯುವಿರಿ ಎಂಬುದಾಗಿ. ಆ ನಿಟ್ಟಿನಲ್ಲಿಯೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ಪಾಪದ ಸಂಬಳ ಮರಣ. ಯಾರೆಲ್ಲ ಪಾಪಕ್ಕೆ ಕೆಲಸ ಮಾಡುವವರಾಗಿದ್ದಾರೋ ಅವರು ಪಾಪ ಕೊಡ್ತಕ್ಕಂಥ ಸಂಬಳವನ್ನು ಪಡೆದುಕೊಳ್ಳುವಂಥವರಾಗಿದ್ದಾರೆ. ಎಂದರೆ ಆ ಪಾಪ ಕೊಡುವಂತಹ ಸಂಬಳ ಮರಣವನ್ನು ಅವರು ಪಡೆದುಕೊಳ್ಳುವಂತರಾಗಿದ್ದಾರೆ. ಇಲ್ಲಿ ಪಾಪದ ಸಂಬಳ ಮರಣ ಎಂದರೆ ದೇವರು ನಿತ್ಯ ಮರಣದ ಬಗ್ಗೆ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಅಂದರೆ ಕೊನೆಯ ಮರಣ, ಎರಡನೇ ಮರಣದ ಬಗ್ಗೆ ಇಲ್ಲಿ ಮಾತನಾಡುವಂಥವರಾಗಿದ್ದಾರೆ. ಈ ಪ್ರಕಾರವಾಗಿ ಆದಾಮ ಮತ್ತು ಹವ್ವಳು ತಿನ್ನಬಾರದು ಎಂದು ಹೇಳಿದಂತಹ ಆ ಹಣ್ಣನ್ನು ತಿಂದ ಕಾರಣದಿಂದ ಮರಣ ಬಂತು. ಅದು ನಿತ್ಯ ಮರಣ. ಆದರೆ ಆದಿಕಾಂಡ ಪುಸ್ತಕ 2:17 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಭಾಳ ಚೆನ್ನಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಅವರು ಯಾಕೆ ಆ ದಿನದಲ್ಲಿ ತಿನ್ನಬಾರದು ಎಂದು ಹೇಳಿದಂಥ ಹಣ್ಣನ್ನು ತಿಂದರೆ ನೀವು ಸಾಯುವಿರಿ ಎಂಬುದಾಗಿ ಹೇಳಿದನು. ಆದರೆ ಯಾಕೆ ಆ ದಿನದಲ್ಲಿ ಅವರು ಹಣ್ಣನ್ನು ತಿಂದ ದಿನದಲ್ಲೇ ಸಾಯಲಿಲ್ಲ ಅಂದರೆ, ಯಾಕೆಂದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲಿ ಯಾವುದರಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ 1:18-20 ತನಕ ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಿಮ್ಮ ತಂದೆ ತಾಯಿಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲ್ಲ, ಆದರೆ ಪೂರ್ಣಾಂಗವಾದ ನಿಷ್ಕಳಂಕ ಕುರಿಮರಿಯ ರಕ್ತದಿಂದಲೋ ಎಂಬತ್ತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬಲ್ಲಿರಲ್ಲವೆ. ಆತನು ಜಗತ್ತುತ್ಪತ್ತಿಗೂ ಮೊದಲೇ ನೇಮಿಸಲ್ಪಟ್ಟು ಈ ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದೇ ವಾಕ್ಯವನ್ನು ಪ್ರಕಟಣೆ ಪುಸ್ತಕ 13:8 ಸಹ ನಾವು ನೋಡಬಹುದಾಗಿದೆ. ನಮ್ಮ ರಕ್ಷಣೆ ಬೆಳ್ಳಿ ಬಂಗಾರದಿಂದಲ್ಲ, ಆದರೆ ನಿಷ್ಕಳಂಕವಾದಂತಹ ಕುರಿಮರಿಯ ದೋಷವಿಲ್ಲದ ಆ ರಕ್ತದಿಂದ. ಆ ಕಾರ್ಯವನ್ನು ದೇವರು ಯಾವಾಗ ಸ್ಥಾಪಿಸಿದರು ಎಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಜಗತ್ತುತ್ಪತ್ತಿಗೂ ಮೊದಲೇ, ಈ ಲೋಕಕ್ಕೆ ಅಸ್ಥಿಭಾರವನ್ನು ಹಾಕುವುದಕ್ಕಿಂತ ಮೊದಲೇ ದೇವರು ಇದನ್ನು ನೇಮಿಸಿದನು. ಹೇಗೆ? ದೇವರು ಆದಾಮ ಹಾವಳು ಪಾಪಕ್ಕೆ ಬಿದ್ದಾಗ ಮನುಷ್ಯನ ರಕ್ಷಣೆಯನ್ನು ಏನು ಮಾಡಬೇಕು ಎಂಬುದಾಗಿ ತ್ವರೆಯಾಗಿ ತುರ್ತಾಗಿ ದೇವರು ಈ ರಕ್ಷಣೆ ಯೋಜನೆಯನ್ನು ಹಾಕಲಿಲ್ಲ. ದೇವರು ಜಗತ್ತುತ್ಪತ್ತಿಗೂ ಮೊದಲೇ ಇಂತಹ ಒಂದು ರಕ್ಷಣೆ ಯೋಜನೆಯನ್ನು ಹಾಕಿದನು. ಮನುಷ್ಯನು ಒಂದು ವೇಳೆ ಪಾಪಕ್ಕೆ ಬಿದ್ದರೆ ಅವನನ್ನು ಹೇಗೆ ರಕ್ಷಿಸಬೇಕು, ಯಾರಿಂದ ರಕ್ಷಿಸಬೇಕು ಅನ್ನುವಂತಹ ತೀರ್ಮಾನವನ್ನು ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮೊದಲೇ, ಅಂದರೆ ಈ ಲೋಕಕ್ಕೆ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮೊದಲೇ ದೇವರು ಇದನ್ನು ನೇಮಿಸಿದನು. ಆ ನಿಮಿತ್ತವಾಗಿಯೇ ದೇವರು ಈ ಒಂದು ಸುವಾರ್ತೆಯನ್ನು, ನಿತ್ಯವಾದಂಥ ಸುವಾರ್ತೆ, ಆದಿಯಲ್ಲೇ ದೇವರು ಈ ಲೋಕಕ್ಕೆ ಈ ಸುವಾರ್ತೆಯ ಒಂದು ಯೋಜನೆಯನ್ನು, ರಕ್ಷಣೆ ಯೋಜನೆಯನ್ನು ತೀರ್ಮಾನಿಸಿದನು. ಆದ್ದರಿಂದಲೇ ಈ ಒಂದು ಯೋಜನೆ ನಿತ್ಯವಾದಂಥ ಸುವಾರ್ತೆಯಾಗಿದೆ. ಕ್ರಿಸ್ತನ ಲೋಕಕ್ಕೆ ಬರುವಂತಹ ಒಂದು ಯೋಜನೆ, ಜಗತ್ತುತ್ಪತ್ತಿಗೂ ಮೊದಲೇ ಹಾಕಿಕೊಂಡಂತಹ ಯೋಜನೆ ಆಗಿತ್ತು. ಈ ಲೋಕಕ್ಕೆ ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿಯಾಗಿ ಯೇಸು ಸ್ವಾಮಿ ಬಂದು ನಮ್ಮ ಪಾಪಗಳಿಗೋಸ್ಕರ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿ ಹೋಗ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಈ ಒಂದು ಸುವಾರ್ತೆ ಅದು ನಿತ್ಯವಾದಂತಹ ಸುವಾರ್ತೆಯಾಗಿದೆ. ಪರಲೋಕದಲ್ಲಿ ಕ್ರಿಸ್ತನು ಮರಣ ಹೊಂದಿ ಪರಲೋಕಕ್ಕೆ ಹೇರಿ ಹೋದನು. ನಾವು ಸಹ ಪರಲೋಕಕ್ಕೆ ಹೇರಿ ಹೋದಂಥ ಸಂದರ್ಭದಲ್ಲೂ ಸಹ ಆತನು ನಮ್ಮ ರಕ್ಷಣೆಗೋಸ್ಕರ ಈ ಲೋಕದಲ್ಲಿ ಮಾಡಿದಂತಹ ಒಂದು ಗಾಯಗಳು ನೋವುಗಳನ್ನು ಪರಲೋಕದಲ್ಲಿಯೂ ಸಹ ಆತನ ಕೈಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದಾವೆ. ಜಕರಯನ ಪ್ರವಾದನೆ ಗ್ರಂಥ 13:6 ಈ ರೀತಿಯಾಗಿ ಹೇಳುವಂಥವನಾಗಿದ್ದೇನೆ. ಆಗ ಒಬ್ಬನು ಅವನಿಗೆ ನಿನ್ನ ಕೈಗಳಲ್ಲಿರುವ ಈ ಗಾಯಗಳು ಏನು ಎಂದು ಕೇಳುವನು. ಆಗ ಅವನು ನನ್ನ ಸ್ನೇಹಿತರ ಮನೆಯಲ್ಲಿ ನನಗುಂಟಾದ ಗಾಯಗಳೇ ಅನ್ನುವನು. ಎಷ್ಟು ಅದ್ಭುತವಾಗಿ ಜಕರಾಯ ಪ್ರವಾದಿ ತಿಳಿಸುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಆತನ ಕೈಗಳಲ್ಲಿ ಉಂಟಾದಂಥ ಗಾಯ ನನ್ನ ರಕ್ಷಿಸುವುದಕ್ಕೋಸ್ಕರ, ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದನು. ಆ ಯೋಜನೆ ಜಗತ್ತುತ್ಪತ್ತಿಗಿಂತ ಮೊದಲೇ ಹಾಕಲ್ಪಟ್ಟಂತಹ ಯೋಜನೆ ಆಗಿತ್ತು. ಆತನ ಈ ಲೋಕಕ್ಕೆ ಬಂದು ಮರಣವನ್ನು ಹೊಂದತಕ್ಕಂಥ ವಿಚಾರ, ಆ ವಿಚಾರ ಪರಲೋಕದ ಉದ್ದಕ್ಕೂ ಸಹ ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಬರೀ ಸುವಾರ್ತೆ ಅಲ್ಲ, ನಿತ್ಯವಾದಂಥ ಸುವಾರ್ತೆ ಆತನು ಮಾಡಿದಂತಹ ಒಂದು ರಕ್ಷಣೆ ಯೋಜನೆ. ಅದಕ್ಕಾಗಿಯೇ ಆದಾಮ ಅವಳು ಪಾಪ ಮಾಡಿದಾಗ ಜಗತ್ತುತ್ಪತ್ತಿಗೂ ಮೊದಲೇ ತಿಳಿಸಿದಂತಹ ಆ ಯೋಜನೆಯನ್ನು ದೇವರು ಆದಾಮ ಅವಳಿಗೆ ತಿಳಿಯಪಡಿಸಿದನು. ದೇವರು ಸೃಷ್ಟಿ ಮಾಡಿದಾಗ ಅವರಿಗೆ ನೀತಿಯ ವಸ್ತ್ರವನ್ನು ನೀಡಿದನು. ಅದು ಅವರನ್ನು ಆವರಿಸಿಕೊಂಡಿತ್ತು. ಅವರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸತಕ್ಕಂಥವರಾಗಿದ್ದರು. ಅವರು ಪಾಪ ಮಾಡಿದಾಗ ಅವರು ಬೆತ್ತಲಾದರು. ಅವರ ಬೆತ್ತಲೆತನ ಅವರು ತಿಳಿದುಕೊಂಡರು. ದೇವರು ಅವರಿಂದ ಮತ್ತೆ ಆ ನೀತಿಯನ್ನು ಪಡೆದುಕೊಳ್ಳಬೇಕು ಎಂಬುದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3:17 ಅವರು ಹುಟ್ಟುಕೊಳ್ತಕ್ಕಂತಹ ಅಂಜೂರದ ಎಲೆ ಅದು ಸ್ವನೀತಿಯನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅವರ ಸ್ವನೀತಿಯಿಂದ ಅವರು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಅವರ ಬೆತ್ತಲೆತನವನ್ನು ಮುಚ್ಚಿಕೊಳ್ಳಲು ಸ್ವನೀತಿಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಆ ಸ್ವನೀತಿಯಿಂದ ಖಂಡಿತವಾಗಿಯೂ ಪಾಪ ಪರಿಹಾರ ಆಗೋದಿಲ್ಲ. ಆ ಸ್ವನೀತಿಯಿಂದ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಆ ನಿಮಿತ್ತವಾಗಿಯೇ ದೇವರು ಮೊಟ್ಟ ಮೊದಲನೇ ಬಾರಿಗೆ ಆದಿಕಾಂಡ ಪುಸ್ತಕ 3:15 ಸುವಾರ್ತೆಯ ಒಂದು ಸಂದೇಶವನ್ನು ಆದಾಮ ಮತ್ತು ಹಾವಳಿಗೆ ನೀಡುವಂಥವರಾಗಿದ್ದಾರೆ. ಸ್ವನೀತಿಯಿಂದಲ್ಲ, ನನ್ನ ನೀತಿಯಿಂದ ನೀವು ರಕ್ಷಿಸಲು ಸಾಧ್ಯ. ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ. ನಾನು ಬಂದು ಈ ಲೋಕದಲ್ಲಿ ಮರಣವನ್ನು ಹೊಂದತಕ್ಕಂಥವನಾಗಿದ್ದೇನೆ. ನೀವು ಸಾಯಬೇಕಾದಂಥ ಸ್ಥಾನವನ್ನು ನಾನು ತೆಗೆದುಕೊಂಡು ನಿಮಗೆ ನಿತ್ಯ ಜೀವವನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎನ್ನುವಂತಹ ಆ ಒಂದು ಸುವಾರ್ತೆಯನ್ನು ದೇವರು ಆದಾಮ ಹಾವಳಿಗೆ ಪರಲೋಕದಲ್ಲಿ ತೀರ್ಮಾನ ಪಡಿಸಿದಂತಹ ಆ ಒಂದು ಸುವಾರ್ತೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಆದಾಮ ಹಾವಳಿಗೆ ತಿಳಿಸುವಂಥವರಾಗಿದ್ದಾರೆ. ಆದಿಕಾಂಡ ಪುಸ್ತಕ 3:15 ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ನಿನಗೂ ಸ್ತ್ರೀಗೂ, ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ಅಗೆತನ ಇಡುವೆನು. ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ ಅಂದನು. ಇದು ಒಂದು ಸುವಾರ್ತೆಯ ಆಜ್ಞಾಪನೆಯಾಗಿದೆ. ಈ ಸುವಾರ್ತೆಯ ಒಂದು ಸಂದೇಶವಾಗಿದೆ. ನಾನು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದೇನೆ. ನಿಮ್ಮನ್ನು ಪಾಪಕ್ಕೆ ಬೀಳಿಸಿದಂತಹ ಸೈತಾನನ ತಲೆಯನ್ನು ಜಿಸ್ತಕ್ಕಂಥವನಾಗಿದ್ದೇನೆ. ಆತನು ನನ್ನನ್ನು ಸಿಲುಬೆಗಾಗ್ತಕ್ಕಂಥವನಾಗಿದ್ದಾನೆ. ಆದರೆ ನಾನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರ್ತಕ್ಕಂಥವನಾಗಿದ್ದೇನೆ, ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಸಂದೇಶವನ್ನು ದೇವರು ಮೊಟ್ಟ ಮೊದಲನೇ ಬಾರಿಗೆ ಆದಾಮ ಹಾವಳಿಗೆ ಏದೇನ್ ತೋಟದಲ್ಲಿ ಇದನ್ನು ತಿಳಿಯಪಡಿಸುವಂಥವರಾಗಿದ್ದಾರೆ. ದೇವರು ಆದಾಮ ಹಾವಳಿಗೆ ಏದೇನ್ ತೋಟದಲ್ಲಿ ಮಾಡಿದಂತಹ ಆ ಒಂದು ಕಾರ್ಯವನ್ನು ನಾವು ನೆನೆಸುವುದಾದರೆ ಅದು ನಿತ್ಯವಾದ ಸುವಾರ್ತೆಯನ್ನು ಸಾರುವಂತಹ ವಿಚಾರವಾಗಿದೆ. ಹೇಗೆಂದರೆ ಅಂದು ಆದಾಮ ಹಾವಳು ಸಾಯಬೇಕಾಗಿತ್ತು. ಆದರೆ ಅವರಿಗೆ ಬದಲಾಗಿ ಅಲ್ಲಿ ಕುರಿಮರಿ ಬಲಿಯಾಗಿತ್ತು. ಆ ಕುರಿಮರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಆ ಕುರಿಮರಿ ಬರ್ತಕ್ಕಂತಹ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೇಗೆ ಗೊತ್ತು ನಮಗೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ಆದಿಕಾಂಡ ಪುಸ್ತಕ 3:21 ನಾವು ಗಮನಿಸುವುದಾದರೆ ಕರ್ತನು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು ಮಾಡಿಸಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಚರ್ಮದ ಅಂಗಿ ಎಲ್ಲಿಂದ ಬಂತು? ಚರ್ಮದ ಅಂಗಿ ಅಲ್ಲಿ ಎಲ್ಲಿಂದ ಬಂತು ಅಂದರೆ ಅಲ್ಲಿ ಒಂದು ಪ್ರಾಣಿ ಸಾಯಲ್ಪಟ್ಟು. ಆ ಪ್ರಾಣಿ ಯಾರೆಂಬುದಾಗಿ ನಾವು ನೋಡಬೇಕಾದರೆ ಅದು ಕುರಿಮರಿ. ಆ ಕುರಿಮರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎನ್ನುವಂತಹ ಆ ಒಂದು ಸುವಾರ್ತೆಯ ಅರ್ಥವನ್ನು ಕುರಿಮರಿಯನ್ನು ಬಲಿ ಸಲ್ಲಿಸುವುದರ ಮೂಲಕವಾಗಿ ದೇವರು ಏದೆನ್ ತೋಟದಲ್ಲಿ ಆದಾಮ ಹಾವಳಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಸುವಾರ್ತೆ ಯೋಜನೆಯನ್ನು, ರಕ್ಷಣೆ ಯೋಜನೆಯನ್ನು ಸುವಾರ್ತೆ ಮೂಲಕ ತೋರಿಸಿಕೊಟ್ಟರು. ಅನಂತರ ನಂಬಿಕೆಯ ಪಿತಾಮಹನಾದಂತಹ ಅಬ್ರಾಹ್ಮನಿಗೆ ದೇವರು ಈ ಸುವಾರ್ತೆಯನ್ನು ಸಾರಿದರು. ಹೇಗೆ? ತನ್ನ ಮಗನನ್ನು ದಹನ ಬಲಿಯಾಗಿ ಅರ್ಪಿಸಲು ಹೇಳುವುದರ ಮೂಲಕವಾಗಿ ಆತನಿಗೆ ಸುವಾರ್ತೆ ಯೋಜನೆ, ಅಂದರೆ ಆ ರಕ್ಷಣೆ ಯೋಜನೆಯನ್ನು ದೇವರು ತಿಳಿಯಪಡಿಸಿದರು. ಅದನ್ನು ನಾವು ಆದಿಕಾಂಡ ಪುಸ್ತಕ 22 ಅಧ್ಯಾಯದಲ್ಲಿ ನಾವು ಓದಬಹುದು. ಆದರೆ ಅಲ್ಲಿ ತನ್ನ ಮಗನನ್ನು ಅಬ್ರಾಹ್ಮನು ಬಲಿ ಕೊಡಲು ಹೋಗುವಂತಹ ಸಂದರ್ಭದಲ್ಲಿ ತನ್ನ ಮಗನು ಅಬ್ರಾಹ್ಮನಿಗೆ ಕೇಳುವಂತೆವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 22 ಅಧ್ಯಾಯ 8 ವಚನದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನನ್ನ ಮಗನೇ, ದೇವರು ತಾನೇ ದಹನ ಬಲಿಗೋಸ್ಕರ ಕುರಿಮರಿಯನ್ನು ಒದಗಿಸುವನು ಅಂದನು. ದೇವರು ಅಬ್ರಾಹ್ಮನಿಗೆ ತನ್ನ ಮಗನನ್ನು ಬಲಿ ನೀಡುವುದರ ವಿಷಯದಲ್ಲಿ ಸಂಪೂರ್ಣವಾದಂಥ ಸುವಾರ್ತೆಯನ್ನು, ರಕ್ಷಣೆ ಯೋಜನೆಯನ್ನು ಆತನಿಗೆ ಮುಂತಿಳಿಸಿದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಈ ವಾಕ್ಯದ ಮುಖಾಂತರವಾಗಿ. ಆ ನಿಮಿತ್ತವಾಗಿಯೇ ದೇವರು ಈ ಲೋಕದಲ್ಲಿ ಅಬ್ರಾಹ್ಮನಿಗೆ ತಿಳಿಯಪಡಿಸಿದಂತಹ ಅದೇ ವಿಚಾರವನ್ನು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಯೋಹಾನನ ಸುವಾರ್ತೆ 8:56 ವಚನದಲ್ಲಿ ಅಬ್ರಾಹ್ಮ ತನ್ನ ದಿನವನ್ನು ನೋಡಿ ಉಲ್ಲಾಸ ಹೊಂದಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಅಂದರೆ ತನ್ನ ಮಗನನ್ನು ಬಲಿ ಕೊಡ್ತಕ್ಕಂತಹ ಆ ಒಂದು ಸಂಪೂರ್ಣ ಘಟನೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮರಣವನ್ನು ಹೊಂದಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸುವಾರ್ತೆಯ ರಕ್ಷಣೆ ಯೋಜನೆಯನ್ನು ದೇವರು ಅಬ್ರಾಹ್ಮನಿಗೆ ತಿಳಿಯಪಡಿಸಿದನು. ನಂತರ ಈ ಒಂದು ಸುವಾರ್ತೆಯನ್ನು, ಈ ಒಂದು ರಕ್ಷಣೆ ಯೋಜನೆಯನ್ನು ದೇವರು ದೇವದರ್ಶನ ಗುಡಾರದ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ತಿಳಿಯಪಡಿಸಿದನು. ದೇವದರ್ಶನ ಗುಡಾರ ಮಾಡುವಂತಹ ಎಲ್ಲ ಕಾರ್ಯಗಳು ಅದು ಒಂದು ಛಾಯೆ ಆಗಿತ್ತು, ಬರುವಂತಹ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದಕ್ಕೋಸ್ಕರವೇ ಯಾಜಕಾಂಡ 22:20-22 ತನಕ ನಾವು ಓದುವುದಾದರೆ ಅಲ್ಲಿ ಪರಿಪೂರ್ಣವಾದಂತಹ ದೋಷವಿಲ್ಲದ ಯಜ್ಞವನ್ನು ಅರ್ಪಿಸಬೇಕು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಆದರೆ ಪ್ರಶ್ನೆ ಎಂದರೆ ನಿಜವಾಗಿಯೂ ಸಹ ಈ ಕುರಿ ಓತಗಳು ಯಾವುದು ಪರಿಶುದ್ಧವಿಲ್ಲದಂತಹ ಈ ಒಂದು ಪ್ರಾಣಿಯ ರಕ್ತದಿಂದ ನಾವು ನಿಜವಾಗಲೂ ರಕ್ಷಣೆ ಹೊಂದತಕ್ಕಂಥವರಾಗಿದ್ದೇವಾ? ಇಲ್ಲ. ಅದಕ್ಕೋಸ್ಕರವೇ ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 10:4 ವಚನದಲ್ಲಿ ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪ ಪರಿಹಾರ ನೀಡುವುದಿಲ್ಲ, ಆದರೆ ಅವೆಲ್ಲದರ ಛಾಯೆ ಆಗಿರತಕ್ಕಂತಹ ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೋಸ್ಕರ ಮರಣ ಹೊಂದತಕ್ಕಂತಹ ಆ ಒಂದು ಸುವಾರ್ತೆ ಅದು ನಿತ್ಯವಾದಂಥ ಸುವಾರ್ತೆ, ಅದು ಛಾಯೆ ಆಗಿತ್ತು. ಅದಕ್ಕೋಸ್ಕರವೇ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೀತಕ್ಕಂಥವನಾಗಿದ್ದಾನೆ. 1:29 ವಚನದಲ್ಲಿ ಇಗೋ ಲೋಕದ ಪಾಪಗಳನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂಬುದಾಗಿ ಯೇಸು ಸ್ವಾಮಿಯನ್ನು ತೋರಿಸಿ ಸ್ನಾನಿಕನಾದಂಥ ಯೋಹಾನನು ಹೇಳ್ತಕ್ಕಂಥವನಾಗಿದ್ದಾನೆ. ದೇವದರ್ಶನ ಗುಡಾರದಲ್ಲಿ ಯಾಜಕರು ಸಲ್ಲಿಸಿದಂತಹ ಪರಿಪೂರ್ಣವಾದಂತಹ ಯಜ್ಞ ಅದು ಪರಿಪೂರ್ಣವಾಗಿರಲಿಲ್ಲ. ಕ್ರಿಸ್ತನೇ ಈ ಲೋಕಕ್ಕೆ ಬರಬೇಕಾಗಿತ್ತು, ನಮ್ಮ ರಕ್ಷಣೆಗೋಸ್ಕರ ಸಾಯಬೇಕಾಗಿತ್ತು. ಕ್ರಿಸ್ತನು ಪರಿಪೂರ್ಣವಾದಂತಹ ನಿಷ್ಕಳಂಕ ಕುರಿಮರಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಟ್ಟನು. ಅದೇ ರೀತಿಯಾಗಿ ಯಾಜಕರು ಅಲ್ಲಿ ಪರಿಪೂರ್ಣರಾಗಿರಲಿಲ್ಲ, ಆದರೆ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಪರಿಪೂರ್ಣವಾದಂತಹ ಬಲಿಯಾದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ 1 Peter 1:18-19 ವಚನವನ್ನು ಓದಬೇಕಾದರೆ ಬೆಳ್ಳಿ ಬಂಗಾರದಿಂದಲ ಬಿಡುಗಡೆ, ಆದರೆ ಸಂಪೂರ್ಣವಾದಂಥ ನಿಷ್ಕಳಂಕವಾದಂಥ ಕುರಿಮರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಮಗೆ ಬಿಡುಗಡೆ ಎಂಬುದನ್ನು ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆತನ ಜೀವಿತ, ಆತನ ಮರಣ, ಕ್ರಿಸ್ತನು ನಮಗೋಸ್ಕರ ಲೋಕದಲ್ಲಿ ಮಾಡಿದಂತಹ ಎಲ್ಲ ಸೇವೆಗಳು ಅದು ರಕ್ಷಣೆಯ ಯೋಜನೆಯಾಗಿದೆ, ಸುವಾರ್ತೆಯ ಕೊಂಡಿಯಾಗಿದೆ. ಅದಕ್ಕೋಸ್ಕರವೇ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದಾಗಿ. ಅದಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಪಾಪದ ಸಂಬಳ ಮರಣ ಎಂಬುದಾಗಿ, ಆದರೆ ದೇವರ ದಾನವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮುಖಾಂತರ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ಉಚಿತವಾದಂತಹ ವರವನ್ನು ದೇವರು ನಮಗೆ ನೀಡುವಂಥವರಾಗಿದ್ದಾರೆ. ಆದ್ದರಿಂದ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಈ ನಿತ್ಯವಾದಂಥ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳಿ ಎಂಬುದಾಗಿ. ಕೇವಲ ಆತನ ಮರಣ, ಜನನ, ಪುನರುತ್ಥಾನ ಮಾತ್ರವಲ್ಲ, ಆತನು ಪರಲೋಕದಲ್ಲಿ ನಮಗೋಸ್ಕರ ಏನು ಮಾಡ್ತಕ್ಕಂಥನಾಗಿದ್ದಾನೆ, 2ನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ, ಎಲ್ಲವೂ ಸಹ ಸಂಪೂರ್ಣವಾದಂತಹ ಒಂದು ಛತ್ರಿಯ ಕೆಳಗಡೆ ಬರುವಾಗ, ಒಂದು ಮರದ ಕೆಳಗಡೆ ಬರುವಾಗ ಎಲ್ಲ ವಿಚಾರಗಳನ್ನು ಸುವಾರ್ತೆಯ ಕೊಂಡಿಯಾಗಿದೆ. ಪ್ರಿಯ ಕೇಳುಗರೆ, ನಮ್ಮ ರಕ್ಷಣೆಗೋಸ್ಕರ ಮಾಡಿದಂತಹ ಒಂದು ಕಾರ್ಯ ನಿತ್ಯಕ್ಕೂ ಇರುವುದರಿಂದ ಈ ಒಂದು ಸುವಾರ್ತೆಯನ್ನು ಪ್ರಕಟಣೆ ಪುಸ್ತಕದಲ್ಲಿ ನಿತ್ಯ ಸುವಾರ್ತೆ ಎಂಬುದಾಗಿ ದೇವರು ಕರೆಯುವಂಥವನಾಗಿದ್ದಾನೆ. ಇವತ್ತು ಆ ಸುವಾರ್ತೆಯನ್ನು ದೇವರು ನಮ್ಮೆಲ್ಲರಿಗೂ ಸಹ ತಿಳಿಯಪಡಿಸಿದ್ದಾನೆ. ಇಂಥ ಒಂದು ಸುವಾರ್ತೆಯನ್ನು ನೀವು ಅಂಗೀಕರಿಸಿಕೊಳ್ಳುವುದಾದರೆ ನಮ್ಮ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನೀನು ಜಗತ್ತುತ್ಪತ್ತಿಗೂ ಮೊದಲೇ ಹಾಕಲ್ಪಟ್ಟಂತಹ ಆ ಯೋಜನೆಯನ್ನು, ಆ ರಕ್ಷಣೆ ಯೋಜನೆಯನ್ನು ಸುವಾರ್ತೆಯಾಗಿ ಆದಾಮ ಅವಳಿಗೆ ತಿಳಿಯಪಡಿಸಿದೆ. ಅದೇ ರೀತಿಯಾಗಿ ನಿನ್ನ ದಾಸನಾದಂಥ ಅಬ್ರಾಹ್ಮನಿಗೆ ತಿಳಿಯಪಡಿಸಿದೆ. ಅದೇ ರೀತಿಯಾಗಿ ದೇವದರ್ಶನ ಗುಡಾರದಲ್ಲಿ ಇಸ್ರಾಯೇಲರಿಗೂ ನೀನು ಈ ಲೋಕಕ್ಕೆ ಮೊದಲನೇ ಸಾರಿ ಬಂದು ತನ್ನನ್ನು ತಾನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುವುದರ ಮೂಲಕವಾಗಿ ಇಡೀ ಲೋಕಕ್ಕೆ ಆ ಸುವಾರ್ತೆ ಅಂತಕ್ಕಂಥ ರಕ್ಷಣೆ ಯೋಜನೆಯನ್ನು ನೀ ತಿಳಿಯಪಡಿಸಿದ್ದೆ ಅಲ್ಲ. ನಾವು ಹೊರತುಕೊಂಡೆವು ಸ್ವಾಮಿ, ನಿತ್ಯ ಸುವಾರ್ತೆ ಅದು ಬಲ ಇದೆ, ಶಕ್ತಿ ಇದೆ ಅದರಲ್ಲಿ. ಅದನ್ನು ನಾವು ಅರ್ಥ ಮಾಡಿಕೊಂಡು ನೀ ನಮಗೋಸ್ಕರ ಪರಲೋಕದಲ್ಲಿ ಏನು ಮಾಡ್ತಕ್ಕಂಥದ್ದಾಗಿದೆಯಾ ಅದಕ್ಕೋಸ್ಕರ ನಾವು ತಯಾರಿ ಮಾಡಿಕೊಂಡು ನಿನ್ನ ಎರಡನೇ ಬರವಣಕ್ಕೆ ನಾವು ಪರಿಶುದ್ಧರಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳುವ ಹಾಗೆ ಈ ನಿತ್ಯ ಸುವಾರ್ತೆ ಸಹಾಯ ಮಾಡಲಿ ಎಂಬುದಾಗಿ ನಿನ್ನಲ್ಲಿ ಬೇಡುವಾಗ ನೀನೇ ನಮ್ಮನ್ನು ಬದಲಾಯಿಸುವ ಆಶೀರ್ವಿಸಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asud.adventist.org kannada@asud.adventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪಲ್ಲವನಾಗಿರುತ್ತೀ.